निदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयकायित प्रभा दीपस्तंभ गौरी ಅಥವಾ ಠಾಣ್ವಿ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅನೇಕ ಹೆಸರಿಂದ ಗಂಡನ ಪೂಜೆ ಅನೇಕ ಹೆಸರಿಂದ ಕರೀತಾರ ಈ ಒಂದು ಆಷಾಢ ಅಮಾವಾಸ್ಯೆ ದಿವಸ ಆಚರಿಸುವಂತ ಈ ವ್ರತಕ್ಕೆ ಅದ್ರ ಬಗ್ಗೆ ಕೆಲವು ಅಂಶಗಳನ್ನ ಹೇಳೋಣ ಅಂತ. ಫಸ್ಟ್ ಆಫ್ ಆಲ್ ಮಿಸ್ಕಾನ್ಸೆಪ್ಷನ್, ಇದು ಈ ವ್ರತದ ಬಗ್ಗೆ ನಮ್ಗೆ ಡೀಟೇಲ್ಸ್ ಪುರಾಣದಲ್ಲಿ ಎಸ್ಪೆಷಲಿ ಸ್ಕಂದ ಪುರಾಣದಲ್ಲಿ ಇದೆ. ಅಲ್ಲಿ ಉಲ್ಲೇಖ ಬರುತ್ತೆ ಗೌರಿ ಪಾರ್ವತಿ ದೇವಿಗೆ ಮೈ ಬಣ್ಣ ಕಪ್ಪಾಗಿತ್ತು, ಅದಕ್ಕೆ ಅವಳು ಬಿಳಿ ತನ್ನ ಕಪ್ಪು ಬಣ್ಣ ಅವಳಿಗೆ ಇಷ್ಟ ಆಗಿಲ್ಲ, ಅದಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ಲು, ಆಮೇಲೆ ಆದ ಕಾರಣದಿಂದ ಗೌರಿ ಅಂತ ಅವಳಿಗೆ ಒಂದು ಒಂದು ಚಂದದ ಬಣ್ಣ ಅವಳಿಗೆ ಸಿಕ್ಕಿತ್ತು. ಹೀಗೆ ಕೆಲವು ಪುರಾಣದಲ್ಲಿ ಮೇಲ್ನೋಟವಾಗಿ ಕಾಣುತ್ತೆ, ಬಟ್ ಅದು ಸರಿಯಲ್ಲ. ಪೂಜೆ ನಾವು ಮಾಡುವಾಗ ಸರಿಯಾದ ತಿಳುವಳಿಕೆಯಿಂದ ಮಾಡಬೇಕು. ಪೂಜೆ ಮಾಡುವಾಗ ಪಂಚಭೇದವನ್ನ ಮನಸ್ಸಲ್ಲಿ ಇಟ್ಟು, ಪಂಚಭೇದವನ್ನ ಹೇಳೋದು ಮಾತ್ರ ಇಲ್ಲ, ನಾವು ಪ್ರತಿ ಪೂಜೆ ಮಾಡುವಾಗಲೂ ಆ ಪಂಚಭೇದವನ್ನ ಅಲ್ಲಿ ನೋಡ್ತಾ ಪೂಜೆ ಮಾಡಬೇಕು. ಯಾಕೆಂದ್ರೆ ಈ ಒಂದು ಈ ಗೌರಿ ಪೂಜೆಗೆ ಯಾಕೆ ಹೀಗೆಲ್ಲ ಒಂದು ಕತೆ ಹೇಳ್ತಾರೆ ಅಂದ್ರೆ, ಕಪ್ಪಾಗಿದ್ಲು ಅಂದ್ರೆ ಅವಳ ಪರಿಚಯನ್ನ ಕೊಡ್ತಾ ಇದ್ದಾರೆ. ಅವಳು ಎಲ್ಲಿಂದ ಬಂದವಳು? ಈ ಪಾರ್ವತಿದೇವಿ ಪರ್ವತರಾಜನ ಮಗಳು ಇರಬಹುದು, ಎಲ್ಲಿಂದ ಬಂದಳು ಇವಳು ಮೂಲತಃ ಈ ದೇವಿ ಅಂದರೆ, ಅವಳು ಬಂದು ಅಹಂಕಾರ ತತ್ವದ ತಾಮಸ ಪೋರ್ಷನ್ ಅಂದ್ರೆ ತಾಮಸ ಅಂತಲ್ಲ, ಅಹಂಕಾರ ತತ್ವದ ತಾಮಸ ಪೋರ್ಷನ್ ಇಂದ, ತಾಮಸ ಭಾಗದಿಂದ ಇವಳ ದೇಹ ಸೃಷ್ಟಿಯಾಯಿತು. ಆದ ಕಾರಣದಿಂದ ತಾಮಸ ಅಹಂಕಾರ ಕಪ್ಪು, ಸೊ ಕಪ್ಪು ಅಂತ ಆ ದೃಷ್ಟಿಕೋನದಿಂದ ಕೊಡ್ತಾರೆ ಹೊರತು ಇವಳು ಮೈ ಬಣ್ಣ ಕಪ್ಪಾಗಿತ್ತು ಹಾಗೆಲ್ಲ ಇಲ್ಲ. ಬಿಕಾಸ್ ಇವಳು ಅತೀ ಸುಂದರಿ. ಎಷ್ಟು ಸುಂದರಿ ಅಂದ್ರೆ, ನೆಕ್ಸ್ಟ್ ಭಾರತೀಯ ದೇವಿ ಎಲ್ಲ ಲಕ್ಷಣಗಳು ಇವಳಲ್ಲಿ ಇದಂತೆ, ಈ ದೇವಿಯಲ್ಲಿ ಯಾವತ್ತೂ ಇದಂತ ಹೇಳ್ತಾರೆ. ಮತ್ತು ಗೌರಿಯಾದಳು ಅಂತ ಬರುತ್ತಲ್ಲ, ಅದು ಹೇಗೆ ಅಂದ್ರೆ, ಇವಳು ತಾಮಸ ಅಹಂಕಾರದಿಂದ ಹುಟ್ಟಿದ್ಲು, ಮತ್ತು ಇವಳಿಗೆ ಏನು ತಾಮಸ ಅಹಂಕಾರ ತತ್ವದ ತಾಮಸ ಭಾಗದಿಂದ ಸೃಷ್ಟಿ ಮಾಡಿದ್ದು ಏನು ಅಂದ್ರೆ ಬುದ್ಧಿತತ್ವ ಎಂಬುದು, ಆ ಬುದ್ಧಿ ಎಂಬುದು ಅದು ಸಾತ್ವಿಕತೆ. ಆ ಬಿಳಿ ಸಾತ್ವಿಕಕ್ಕೆ ಬಿಳಿ ಬಣ್ಣ ಅಂತ ಹೇಳ್ತಾರೆ. ಬಿಳಿ ಬಣ್ಣ ಅಂದ್ರೆ ಆ ಬುದ್ಧಿ ಭಗವಂತನಲ್ಲಿ ಇಡುವಂತೆ ಅವಳು ಮಾಡ್ತಾಳಂತ, ಅದಕ್ಕೆ ಗೌರಿ ಅಂತ ಆ ಹೆಸರೇ ಗೌರಿ. ಗೌ ಅಂದ್ರೆ ವೇದಗಳು, ವೇದದ ಅರ್ಥಗಳು, ಅದನ್ನ ಆ ಒಂದು ಜ್ಞಾನವನ್ನ ನಮಗೆ ಕೊಟ್ಟು ನಮಗೆ ಆನಂದ ರೂಪನಾದಂತ ಭಗವಂತನ ಕಡೆಗೆ ಅವಳು ಕೊಂಡೊಯ್ತಾಳೆ, ಅದಕ್ಕೆ ಇವಳಿಗೆ ಗೌರಿ ಅಂತ ಹೆಸರು. ಸೊ ಈ ಗೌರಿ ಪೂಜೆ ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಈ ಅಮಾವಾಸ್ಯೆ ದಿವಸ ಏನ್ ವಿಶೇಷ ಅಂದ್ರೆ, ಅದಕ್ಕೆ ಒಂದು ಇದನ್ನ ಹೇಳ್ತಾರೆ, ಒಂದು ಕಥೆಯ ಮೂಲಕವಾಗಿನೂ ಹೇಳ್ತಾರೆ. ಫಸ್ಟ್ ಏನಂದ್ರೆ, ಈ ಗೌರಿ ಪೂಜೆ ಏನು ವಿಶೇಷ, ಉಮಾದೇವಿಯ ಪೂಜೆ ಏನು ವಿಶೇಷ ಅಂದ್ರೆ, ಅನೇಕ ರೀತಿಯಿಂದ ನಾವು ಮಾಡ್ತೀವಿ. ಚಿಕ್ಕ ವಯಸ್ಸಿಂದನೂ ಮಾಡ್ತೀವಿ, ಮದುವೆಯಲ್ಲಿ ವಿಶೇಷವಾಗಿ ಮಾಡ್ತೀವಿ. ಮದುವೆ ನಾಲ್ಕು ದಿವಸ, ಆ ಕಾಲದಲ್ಲಿ ನಾಲ್ಕು ದಿನದ ಉತ್ಸವ ಅಂತ ಬರುತ್ತೆ ಶೋಭಾನೆಯಲ್ಲಿ, ಆ ನಾಲ್ಕು ದಿವಸದಲ್ಲಿನೂ ಗೌರಿ ಪೂಜೆಯನ್ನ ನಾವು ಮಾಡ್ತೀವಿ. ಆಮೇಲೆ ಈ ವ್ರತಗಳು ಅನೇಕ, ಒಂದೊಂದು ತಿಂಗಳು ದಿವಸ ಗೌರಿ ಅಂತ ಮಾಡ್ತೀವಿ, ವಾರದ ಗೌರಿ ಅಂತ ಮಾಡ್ತೀವಿ, ಅನೇಕ ರೀತಿಯಿಂದ ಗೌರಿ ಪೂಜೆ ಮಾಡ್ತೀವಿ. ಇಲ್ಲಿ ಏನ್ ವಿಶೇಷ ಅಂದ್ರೆ, ಅವಳ ಅಭಿಮಾನಿತ ಇನ್ನು ಏನ್ ಅವಳು ಮಾಡ್ತಾಳಂದ್ರೆ, ಹೇಳ್ತಾರ ಭಾಗವತದಲ್ಲಿ ಎರಡನೇ ಸ್ಕಂದದಲ್ಲಿ, ದಾಂಪತ್ಯ ಅರ್ಥಂ ಉಮಾಂ ಅಂತ ಹೇಳ್ತಾರೆ. ದಾಂಪತ್ಯ ಸುಖ ಅಂಬುದು ಹೇಳ್ತಾರೆ. ದಾಂಪತ್ಯ ಸುಖ ಅಂದ್ರೆ ಜಸ್ಟ್ ಅ ಪ್ಲೆಜರ್ ಇನ್ ಮ್ಯಾರಿಡ್ ಲೈಫ್ ಅಂತಲ್ಲ. ದೇವರು ಕೊಟ್ಟ ಈ ಒಂದು ಜನ್ಮ ನಮ್ಗೆ ಸಾಧನೆಗಾಗಬೇಕು. ಸಾಧನೆ ಎಂಬುದು ಹೇಗಾಗಬೇಕು, ಮದುವೆ ಆದ ಮೇಲೆ ಗಂಡನ ಸಹಿತ ಸಾಧನೆ ಮಾಡಬೇಕು. ಗಂಡ ಆ ಕಾಲದಲ್ಲಿ ಮದುವೆ ಮಾಡ್ಕೊಳ್ಳುವಾಗ ಗಂಡ ಅಂಬುವನು ಎಲ್ಲಾ ಸ್ನಾತನಾಗಿ ಅಂದ್ರೆ ಎಲ್ಲಾ ವೇದ ವಿದ್ಯೆಯನ್ನ ಕಲಿತು ಬರ್ತಾನೆ. ಆಮೇಲೆ ಸಮಾವರ್ತನೆ, ಆಮೇಲೆ ಮದುವೆಯಲ್ಲಿ ಅವನು ವಾಕ್ ಕೊಡ್ತಾನೆ ಹೆಂಡತಿಗೆ, ನಿನ್ಗೆ ಒಂದು ಜ್ಞಾನವನ್ನ ಕೊಡ್ತೀನಿ, ಜ್ಞಾನವನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾನ ಅವನು. ಸೊ ಆದ ಕಾರಣದಿಂದ ಒಟ್ಟಿಗೆ ಒಬ್ಬರು, ಅದಕ್ಕೆ ಹೇಳ್ತಾರೆ ಪಾಣಿಗ್ರಹಣ ಅಂತ ಕರಿತೀವಿ. ಪಾಣಿಗ್ರಹಣ ಅಂದ್ರ ಪಣಗತ ಅಂತಾನೆ ಧಾತು. ಪಣಗತ ಅಂದ್ರ ಪಣ ಅಂದ್ರ ಪಣಗತ, ಗತ ಅಂದ್ರೆ ಜ್ಞಾನ. ಜ್ಞಾನವನ್ನ ಕೊಡ್ತೀನಿ ಅಂತ ಕೈ ಇಟ್ಟು ಎಬ್ಸ್ತಾನಂತ. ಆ ಒಂದು ತಾಲಿ ಕಟ್ಟುವ ಇನ್ಸಿಡೆಂಟ್ ಆದ್ಮೇಲೆ ನೆಕ್ಸ್ಟ್ ಬರೋದು ಆಜ್ಯ ಹೋಮ ಮಾಡ್ತೀವಿ, ಅವಕಾಶನಾಗ್ನಿ ಅದ್ ಮಾಡುವಾಗ ಅವಾಗೆ ಅದಕ್ಕೆ ಪಾಣಿಗ್ರಹಣ ಅಂತ ಹೇಳ್ತಾರೆ. ಸೊ ಹಾಗೆ ಒಂದು ದಾಂಪತ್ಯ ಜೀವನದಲ್ಲಿ ಆ ದೇವರು ಕೊಟ್ಟ ಸಂಪತ್ತನ್ನ ಇಟ್ಟುಕೊಂಡು ಜ್ಞಾನ ದ್ವಾರ ನಾವು ಭಗವಂತನನ್ನ ತಿಳ್ಕೊಬೇಕು ಎಂಬುದು ತಾತ್ಪರ್ಯ. ಸೊ ಇಲ್ಲಿ ಬಂದು ಅದಕ್ಕೆ ದಾಂಪತ್ಯಕ್ಕೆ ಉಮಾ ಅಂತ, ದಾಂಪತ್ಯದಲ್ಲಿ ಇನ್ನೊಂದು ಏನ್ ಹೇಳ್ತಾರಂದ್ರೆ ಉಮಾ ಮಹೇಶ್ವರ ಹೇಗೆ ಅಂದ್ರೆ ಉಮಾ ಬಂದು ವಾಕ್ಗೆ ಅಭಿಮಾನಿಯಾಗಿದ್ದಾಳೆ, ರುದ್ರದೇವರು ಮನಸ್ಸಿಗೆ ಅಭಿಮಾನಿಯಾಗಿರ್ತಾರಂತ. ಎರಡು ಒಟ್ಟಿಗೆ ಇರಬೇಕು, ಮನಸ್ಸು ವಾಕ್. ನಾವು ಏನೇ ಕಾರ್ಯ ಲೌಕಿಕ ಆಗಲಿ ದೇವರ ಕಾರ್ಯ ಆಗಲಿ ಏನೇ ಮಾಡಿದ್ರು ಮನಸ್ಸು ಇಟ್ಟು ಮಾಡಬೇಕು. ಮನಸ್ಸು ವಾಕ್ ಎರಡು ಒಟ್ಟಿಗೆ ಹೋಗ್ಬೇಕು. ಒಟ್ಟಿಗೆ ಇರೋದು ದಾಂಪತ್ಯ, ಆ ಒಟ್ಟಿಗೆ ಇರುವಂತೆ ಈ ದೇವತೆಗಳು ಮಾಡ್ತಾರೆ. ಸೊ ಅದಕ್ಕೇನು ಉಮಾ. ಇದಕ್ಕೆ ಸಂಬಂಧಪಟ್ಟ ಈ ಕಥೆಯನ್ನು ಹೇಳಿದ್ರೆ, ಒಂದು ದೇಶದಲ್ಲಿ ಒಂದು ರಾಜ ಇರ್ತಾನ. ಆ ರಾಜನ ಮಗನಿಗೆ ಜಯಸಿಂಹ ಅಂತ ಒಬ್ಬ ರಾಜ ಕಣತ. ಅವನಿಗೆ ಒಂದು ಮಗ ಇರ್ತಾನ. ಆ ಮಗನಿಗೆ ಬಂದು ಆ ಒಂದು ಅಕಾಲದಲ್ಲಿ ಒಂದು ಮೃತ್ಯು ಬಂದ್ಬಿಡತ್ತೆ. ಆವಾಗ ಅಲ್ಲಿ ಇರೋರು ಹೇಳ್ತಾರೆ ಮೃತ್ಯು ಬರುವ ಸ್ಥಿತಿಯಲ್ಲಿ ಇರ್ತಾನ. ಆವಾಗ ಅಲ್ಲಿ ಹೇಳ್ತಾರೆ ಮೃತ್ಯು ಆಯ್ತು ಅಂತ ತಿಳ್ಕೊಳ್ತಾರ. ಆವಾಗ ಹೇಳ್ತಾರೆ ಯಾರು ಇವನನ್ನ ಮದುವೆ ಮಾಡಿಕೊಳ್ತಾಳೋ ಇವನಿಗೆ ತಿರ್ಗಾ ಪ್ರಾಣ ಬರತ್ತೆ, ಚಂದಾಗಿರ್ತಾನಂತ. ಯಾರು ಮಗಳನ್ನ ಕೊಡ್ತಾರ? ಯಾರು ಬರೋದಿಲ್ಲ. ಹಾಗೆ ರಾಜ ಏನಂತಾನಂದ್ರೆ ಯಾರು ಮದುವೆ ಮಾಡ್ಕೋ ಯಾರು ಕೊಡ್ತಾರ ಹುಡುಗಿನ ಕೊಡ್ತಾರೋ ಅವ್ರಿಗೆ ನಾನು ಬಂದು ಅರ್ಧ ರಾಜ್ಯವನ್ನ ದುಡ್ಡು ಕಾಸು ಸಂಪತ್ತಿ ಎಲ್ಲ ಕೊಡ್ತೀನಿ ಅಂತ ಮಾಡ್ತಾನ. ಅಲ್ಲಿ ಒಂದು ಬಡ ಬ್ರಾಹ್ಮಣ ಇರ್ತಾನ, ಅವನ್ಗೆ 5 ಹೆಣ್ಮಕ್ಳು ಇರ್ತಾರ. ಅವನು ಹೇಳ್ತಾನ ತುಂಬಾ ಬಡತನ ಇರುತ್ತೆ. ಅವ್ನು ಹೇಳ್ತಾನ ಒಂದು ಮಗಳನ್ನ ಕೊಟ್ರೆ ಉಳಿದವರೆಲ್ಲ ಚೆಂದಾಗಿರ್ಬೋದು ಅಂತ ಅವನಿಗೆ ಒಂದು ಆಸೆ ಬರುತ್ತೆ. ಹೆಂಡತಿ ಹೇಳ್ತಾರೆ ಇದು ತಪ್ಪಲ್ಲವ ಅಂತ. ಇದ್ರನ್ನ ಆಸೆಯಿಂದ ಅವನು ಕೊಟ್ಟು ಬಿಡ್ತಾನ, ತನ್ನ ಒಂದು ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನ. ವಿವಾಹ ಆದ ಮೇಲೆ ಅದು ಏನು ಅವನಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಚಿಕ್ಕ ಹುಡುಗಿ ಇವಳು ತುಂಬಾ ಭಕ್ತಳಾಗಿರ್ತಾಳೆ, ಪೂರ್ವಜನ್ಮ ಸಂಸ್ಕಾರ ಇರುತ್ತೆ. ಆ ರುದ್ರದೇವರು ಪಾರ್ವತಿ ದೇವಿ ಅಂತ ತಿಳ್ಕೊಂಡು ಪಾರ್ವತಿ ದೇವಿ ರುದ್ರದೇವರ ಅವಳು ಧ್ಯಾನ ಮಾಡ್ತಾ ಇರ್ತಾಳೆ. ಅಲ್ಲಿ ಏನಾಗತ್ತೆ ಆ ಒಂದು ಅಂತ್ಯಕ್ರಿಯೆ ಮಾಡೋ ಜಾಗೆಯಲ್ಲಿ ದೊಡ್ಡದಾಗಿ ಮಳೆ ಬರತ್ತಂತೆ. ಮಳೆ ಬಂದಾಗ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಮನೆಗೆ ಹೊರಟೋಗ್ತಾರೆ. ಆವತ್ತು ಆ ಅಮಾವಾಸ್ಯ ದಿವಸ ಚತುರ್ದಶಿ ಆಗಿ ಅಮಾವಾಸ್ಯ ದಿವಸ ಎಲ್ಲಾ ಕಡೆನೂ ಕತ್ತಲೆ ಇರತ್ತಂತೆ. ಆವಾಗ ಇವಳು ಭಕ್ತಿಗೆ ಮೆಚ್ಚಿ ಅವಳು ಅಲ್ಲೇ ಇದ್ದು ಬಿಡ್ತಾಳಂತೆ. ಇವಳು ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ತಾಗೆ ಇವರೇ ಬರ್ತಾರ, ರುದ್ರದೇವರೇ ಬಂದು ರುದ್ರದೇವರು ಒಂದು ರೂಪದಿಂದ ಬರ್ತಾರೋ ಇಲ್ಲ ಅವಳಿಗೆ ಒಂದು ಮನಸ್ಸಿಗೆ ಒಂದು ಅನಿಸಿಕೆ ಬರುತ್ತೋ. ಆವಾಗ ಈ ತರ ನೀನು ದೀಪಸ್ತಂಭ ಗೌರಿ ಪೂಜೆಯನ್ನ ಮಾಡು, ನಿನ್ನ ಗಂಡ ಬದುಕ್ತಾನೆ, ನೀವಿಬ್ಬರು ಒಂದು ಒಂದು ಸಾಧನ ಜೀವನವನ್ನ ನೀವು ಮಾಡಿಸ್ತೀರಾ ಅಂತ ಹೇಳ್ತಾರೆ. ಅಲ್ಲಿ ಏನು ಇದೆ ಅವಳಿಗೆ ಏನೇನು ಸಾಮಗ್ರಿ ಇಲ್ಲ, ಬಟ್ ಅವಳಿಗೆ ಆ ಭಗವಂತನ ಬಗ್ಗೆ ತಿಳುವಳಿಕೆ ಇತ್ತು. ಆದ ಕಾರಣದಿಂದ ಅಲ್ಲಿ ಇರುವಂತ ಮಣ್ಣು ಇರದಲ್ಲ, ಆ ಮಣ್ಣನ್ನ ಕೆಮ್ಮಣ್ಣಿತ್ತು. ಆ ಕೆಮ್ಮಣ್ಣನ್ನ ತೆಗೆದು ಎರಡು ಒಂದು ಗೋಪುರ ತರ ಮಾಡ್ತಾಳ, ಅದಕ್ಕೆ ದೀಪಸ್ತಂಭ ಅಂತ, ದೀಪಸ್ತಂಭ ಗೌರಿ ಅಂತ ಅದಕ್ಕೆ ದೀಜಿ ಗೌರಿ ಅಂತ ಹೇಳ್ತಾರೆ. ಅದನ್ನ ಇಟ್ಟುಕೊಂಡು ಅದೇ ಪಾರ್ವತಿ ಪರಮೇಶ್ವರ ಅಂತ ಭಾವನೆ ಮಾಡ್ಕೊಳ್ತಾಳ. ಅಲ್ಲಿ ಇರೋ ಒಂದು ಆಲದ ಮರ ಏನೋ ತಕೊಂಡು ಅದಕ್ಕೆ ಆ ಮಣ್ಣಿಗೆ ಕಟ್ಟುತ್ತಾಳೆ, ಅದನ್ನೇ ಮಂಗಳಸೂತ್ರ ಅಂತಾನು ಭಾವನೆ ಮಾಡ್ತಾಳೆ. ಸೊ ಹೀಗೆ ಮಾಡಿ ಅನುಸಂಧಾನ ಮೂಲಕವಾಗಿ ಅಲ್ಲಿ ಇಡ್ತಾಳೆ. ಪೂಜೆ ಎಲ್ಲ ಮಾಡುವಾಗ ಅದಕ್ಕೆ ಈ ಪೂಜೆಯಲ್ಲೇ ಭಂಡಾರ ಅಂತ ಹೇಳ್ತಾರೆ. ಅಂದ್ರೆ ಒಂದು ಚಿಕ್ಕ ಒಂದು ಬಟ್ಲು ತರ ಮಾಡಿ ಅದು ಮುಚ್ಚಿಡಬೇಕು. ಅದನ್ನ ಭಂಡಾರವನ್ನ ಯಾರು ಮುರಿಬೇಕು ಅಂದ್ರೆ ತಮ್ಮನೋ ಅಣ್ಣನೋ ಮುರಿಬೇಕು, ಅದೊಂದು ಸಂಪ್ರದಾಯ. ಮುರಿದ್ರೆ ಅದು ಏನಾಗತ್ತೆ, ಮುರಿದ ಮೇಲೆ ಎರಡು ಕಡೆಗೇನು ಅಂದ್ರೆ ತಾಯಿ ಮನೆ ಕಡೆ ಅತ್ತೆ ಮನೆ ಕಡೆ ಇಬ್ರಿಗೇನು ಆ ಭಂಡಾರದಿಂದ ಸಂಪತ್ತು ಸಿಕ್ಕತ್ತ ಅಂಬೋದು. ತಾಯಿ ಮನೇನು ಚೆನ್ನಾಗಿರ್ಬೇಕು, ಹೋದ ಮನೇನು ಚೆನ್ನಾಗಿರ್ಬೇಕು. ಅದು ಯಾರು ಇಲ್ಲ ಅದು ಮಾಡ್ಲಕ್ಕೆ ಬಂದಾಗ ಸ್ವಯಂಗ ರುದ್ರದೇವರೇ ಬರ್ತಾರಂತ, ಬಂದು ಆ ಭಂಡಾರವನ್ನ ಮುರಿತಾರಂತ. ಆಮೇಲೆ ಗಂಡನಿಗೆ ಪೂಜೆ ಎಲ್ಲ ಆಗತ್ತೆ. ಪೂಜೆ ಎಲ್ಲ ಆಗುವಾಗ ಅಲ್ಲಿ ವಿಶೇಷವಾಗಿ ಅವಳು ಏನ್ ಮಾಡ್ತಾಳೆ, ಅಲ್ಲಿ ಈ ಪೂಜೆಗೆ ಒಂದು ಒಂದು ದಾರ ಬಂದು ಒಂಬತ್ತು ಎಳೆ ದಾರದಲ್ಲಿ ಒಂಬತ್ತು ಒಂದು ಗಂಟು ಹಾಕಿ ಪೂಜೆ ಮಾಡ್ತಾಳೆ. ಏನ್ ಸಿಗ್ನಿಫಿಕೆನ್ಸ್ ಇದು ಅಂದ್ರೆ, ಇಲ್ಲಿ ಮಾಡುವಂತ ಉದ್ದೇಶ ಅವಳಿಗೆ ಇವತ್ ಗಂಡನ ದೇಹದಲ್ಲಿ ನವದ್ವಾರ ಸಹಿತವಾದ ಈ ದೇಹ ಚಂದಾಗಿ ಇರಬೇಕು ಅಂಬೋದೇ, ನವದ್ವಾರ ಸಹಿತ ಈ ಪ್ರಾಣ ಒಳಗೆ ಇರಬೇಕು ಅಂಬೋ ಇದನ್ನ ಮಾಡ್ತಾ ಇದ್ದಾಳೆ. ಸೊ ಈ ದೇಹ ಚೆನ್ನಾಗಿರಬೇಕು, ಈ ದೇಹ ದೇವರು ಕೊಟ್ಟ ಈ ದೇಹದಲ್ಲಿ ಸಾಧನೆ ಆಗಬೇಕು ಅಂತ ಅದನ್ನ ಸಿಗ್ನಿಫೈ ಮಾಡ್ಲಿಕ್ಕೆ ಒಂಬತ್ತು ಗಂಟು ಹಾಕ್ತಾರೆ. ಒಂಬತ್ತು ಗಂಟು ಹಾಕಿ ಅವಳು ಅದನ್ನ ಪೂಜೆ ಮಾಡಿ ಅದನ್ನ ಹಾಕೊಳ್ತಾಳೆ. ಆದ್ಮೇಲೆ ನೈವೇದ್ಯ ಮಾಡ್ತಾಳೆ. ನೈವೇದ್ಯ ಮಾಮೂಲಾಗೆ ಕಡುವು ಮುಂತಾದ ಇಟ್ಟು ನೈವೇದ್ಯ ಮಾಡೋದು ಸಂಪ್ರದಾಯ. ಸೊ ಇದು ಮಾಡಿದ ಮೇಲೆ ಅವಳು ಅಲ್ಲೇ ಇರುವಂತ ಒಂದು ಮಣ್ಣಿನಿಂದಲೇ ಎಲ್ಲಾ ಮಾಡಿ ಎಲ್ಲಾ ನೈವೇದ್ಯ ಎಲ್ಲಾ ಮಾಡ್ತಾಳೆ. ಗಂಡ ಬದುಕ್ತಾನೆ, ರಾಜನಿಗೆ ಶುದ್ಧಿ ಹೋಗುತ್ತೆ, ಆಮೇಲೆ ಎಲ್ಲ ಚಂದಾಗಿದ್ರು ಅಂತ. ಸೊ ಇದು ಈ ಕತೆ ಹೇಳ್ತಾರೆ. ಸೊ ಈ ವಿಶೇಷವಾಗಿ ಈ ಪೂಜೆ ಮಾಡೋದು ಅದಕ್ಕೆ ಗಂಡನ ಪೂಜೆ ಅಂತಾನು ಕರೀತಾರೆ. ದಾಂಪತ್ಯ ಚಂದಾಗಿರಬೇಕು ಅಂಬೋ ಉದ್ದೇಶದಿಂದ ಮಾಡೋದು. ಒಳಗಿನ ಅರ್ಥ ಏನು ಅಂದ್ರೆ ಮನಸ್ಸು ವಾಕ್, ಈ ಅಭಿಮಾನಿಗಳಾದಂತ ಮನೋ ವಾಕ್ ಯಾವತ್ತೂ ಒಟ್ಟಿಗೆ ಇರಬೇಕು. ಯಾವ ವಿಷಯದಲ್ಲಿ ಭಗವಂತನ ವಿಷಯದಲ್ಲಿ ಅದನ್ನ ಕರ್ಕೊಂಡು ಹೋಗ್ಬೇಕು, ಮನೋನಿಯಾಮಕರು ನಮ್ಮನ್ನ ಮನಸ್ಸು ಆ ವಿಷಯದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂಬೋ ಪ್ರಾರ್ಥನೆಯಿಂದ ಮಾಡೋದು. ಇದು ವಿಶೇಷವಾಗಿ ಇದು ಮಾಡುವಾಗ ಇದು ಇದು ದಿವಸ ಈ ಗೌರಿ ಮಾಡುವಾಗ ಒಂದೊಂದು ದಿವಸಕ್ಕೇನೋ ಒಂದೊಂದು ಗೌರಿ ಅಂತ ಅವಳಿಗೆ ಹೆಸರಿಟ್ಟು ಕರೀತಾರೆ. ಹೇಗೆ ಅಂದ್ರೆ ಆದಿತ್ಯವಾರದಲ್ಲಿ ಆನೆ ಗೌರಿ, ಸೋಮವಾರದಲ್ಲಿ ಪಟ್ಟದ ಗೌರಿ, ಮಂಗಳವಾರದಲ್ಲಿ ವಟಸಾವಿತ್ರಿ, ಬುಧವಾರದಲ್ಲಿ ಅನ್ನಪೂರ್ಣ, ಗುರುವಾರದಲ್ಲಿ ಶಿಗಿ ಗೌರಿ, ಶುಕ್ರವಾರದಲ್ಲಿ ಶ್ರೀ ತುಳಸಿ, ಶನಿವಾರದಲ್ಲಿ ಹಿರೇಗೌರಿ ಅಂತ ಇದನ್ನ ಒಂದೊಂದು ದಿವಸ ಒಂದೊಂದು ಗೌರಿಯನ್ನ ಸ್ಮರಣೆ ಮಾಡ್ತಾಳಂತೆ. ಇಲ್ಲಿ ಶ್ರೀ ತುಳಸಿ ಅಂತ ಬರುತ್ತಲ್ಲ, ಅದು ಹೇಗೆ ಅಂದರೆ ಶ್ರೀ ತುಳಸಿ ಅಂದ್ರೆ ಆ ಒಂದು ವಿಶೇಷ ಏನಂದ್ರೆ ಅಲ್ಲಿ ಅವಳು ಇರ್ತಾಳ, ಆ ತುಳಸಿ ಎಂಬೋ ತುಳಸಿ ಗಿಡದಲ್ಲಿ ಇವಳು ಇರ್ತಾಳ. ಷಣ್ಮಹಿಷಿ ಮಾತ್ರ ಅಲ್ಲ, ಈ ಒಂದು ಪಾರ್ವತಿ ದೇವಿಯನ್ನು ಇರ್ತಾರೆ. ಅದಕ್ಕೆ ಶುಕ್ರವಾರದಲ್ಲಿ ಶ್ರೀ ತುಳಸಿ ಅಂತಾನು ಸಲ್ತಾರ. ಅದಕ್ಕೆ ಕೆಲವರು ಕೆಲವರು ಮನೆ ಸಂಪ್ರದಾಯದಲ್ಲಿ ಈ ಪೂಜೆ ಮಾಡುವಾಗ ಅವರು ಫಸ್ಟ್ ಏನ್ ಮಾಡ್ತಾರೆ, ಗೌರಿಗೆ ಮಾತ್ರ ಇಲ್ಲ ಅಲ್ಲಿ ತುಳಸಿಯನ್ನು ಇಟ್ಟು ಪೂಜೆ ಮಾಡ್ತಾರೆ. ತುಳಸಿಯ ಪೂಜೆ ಮಾಡಿಬಿಟ್ಟು ಗೌರಿಯನ್ನು ಪೂಜೆ ಮಾಡ್ತಾರೆ. ಸೊ ಈ ಪದ್ಧತಿ ಇದೆ. ಮತ್ತು ಇಲ್ಲಿ ವಿಶೇಷವಾಗಿ ಗೌರಿಯ ಹೆಸರುಗಳು ಬರುತ್ತೆ. ಇಲ್ಲಿ ಅವಳನ್ನ ಪೂಜೆ ಮಾಡುವಾಗ ಇಲ್ಲಿ ಹೇಳ್ತಾರೆ, ಅವಳ ಹೆಸರುಗಳು ಹೇಳ್ತಾರೆ, ಶಿವಾಯೇ ನಮಃ ಅಂತ ಒಂದೊಂದು ಹೆಸರು ಹೇಳುವಾಗ ಆ ಒಂದು ಗಂಟು ಹಾಕ್ತೀವಲ್ಲ, ಗಂಟು ಹಾಕುವಾಗ ಆ ಗಂಟು ಅದು ದಾರವನ್ನ ಇಟ್ಟು ಪೂಜೆ ಮಾಡಬೇಕು. ಅವಾಗ ಫಸ್ಟ್ ಗೆ ಬಂದು ಶಿವಾಯೇ ನಮಃ ಅಂತ ಪೂಜೆ ಮಾಡೋದು. ಶಿವಾಯೇ ನಮಃ ಅಂತ ಪೂಜೆ ಮಾಡ್ತಾ ಇರೋವಾಗ ಅಲ್ಲಿ ಈ ಒಂದು ಗಂಟಿನಿಂದ ನಮಗೆ ಶಿವ ಅಂದ್ರೆ ಮಂಗಳ ಸಿಕ್ಕತ್ತ ಅಂತ. ಆಮೇಲೆ ಎರಡನೇದು ಬಂದು ಭವಾನಿ ಭವಾನಿಯೇ ನಮಃ ಅಂತ ಎರಡನೇ ಗಂಟೆಗೆ. ಭವಾನಿ ಅಂದ್ರೆ ಭವ ನಮ್ಮ ಭಾವನೆಗಳು ಅಲ್ಲ, ಭವ ಚೆನ್ನಾಗಿ ಒಳ್ಳೆ ರೀತಿಯಿಂದ ಇರುವಂತೆ ಮಾಡ್ತಾಳಂತೆ. ಮೂರನೇದು ಬಂದು ರುದ್ರಾಣಿ ಅಂತ ಮಾಡತ್ತೆ. ರುದ್ರಾಣಿ ಯಾಕೆ ಅಂದ್ರೆ ರುಜಂ ದ್ರಾವತಿ ಅಂದ್ರೆ ನಮ್ಗೆ ರೋಗ ರುಜಿನಗಳೆಲ್ಲ ತೆಗಿತಾಳಂತೆ. ಇದು ಯಾನು ಮಾಡ್ತಾಳಂದ್ರೆ ನಮ್ಗೆ ಇಲ್ಲಿ ಬರತ್ತೆ ಏನು ನಮ್ಮ ಶೋಭಾನೆ ಹಾಡಲಿನ ನಾವು ಹೇಳ್ತೀವಿ, ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಸ್ವಾದನ್ನಗಳು ಬಡಿಸಲು ಅಂತ. ಅವಳೇ ಬಡಿಸ್ತಾಳಂತ ರುದ್ರಾಣಿ. ಸೊ ಬಡಿಸೋ ಆ ಊಟ ಚಂದಾಗೆ ಆ ಮನೋನಿಯಾಮಕರ ಮೂಲಕವಾಗಿ ಚಂದಾಗೆ ಹೋಗಿ ಆ ಒಂದು ಚಂದಾಗೆ ಅದು ಪ್ರವರ್ತನೆ ಮಾಡಬೇಕು. ರೋಗ ರುಜಿನಗಳು ಬರಬಾರದು. ಅದಕ್ಕೆ ಇವಳಿಗೆ ವಿಶೇಷವಾಗಿ ರುದ್ರಾಣಿ ಅಂತಾನೆ ಈ ಈ ಪರ್ಟಿಕ್ಯುಲರ್ ಪೂಜೆಯಲ್ಲಿ ಆ ಗಂಟೆ ಹಾಕುವಾಗ ರುದ್ರಾಣಿ ಎಂಬ ಶಬ್ದದಿಂದ ಕರೀತಾರ. ಆಮೇಲೆ ಗಿರಿಜಾ ಅಂತ ಹೇಳ್ತಾರೆ. ಗಿರಿಜಾ ಅಂತ ಯಾಕೆ ಹೇಳ್ತಾರ ಅಂದ್ರೆ ಗಿರಿ ಅಂದ್ರೆ ಪ್ರಾಣ ಸಂಬಂಧಿಷ್ಟ ಅಂತ. ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೊಡುವಂತ ನಿರ್ವಚನ ಏನಂದ್ರೆ ಗಿರಿ ಎಂಬ ಶಬ್ದಕ್ಕೆ ಪ್ರಾಣದೇವರಿಗೆ ಬರುತ್ತಂತೆ. ಆಮೇಲೆ ನಾರಾಯಣನಿಗೆ ಗಿರಿ ಎಂಬ ಮೂಲತಃ ಶಬ್ದ ಆಗತ್ತ ಅಂತ ಹೇಳ್ತಾರೆ. ಅವರಿನಿಂದ ಇವಳು ಹುಟ್ಟಿದವಳು ಗಿರಿಜಾ ಅಂತ ಒಂದು. ಇನ್ನೊಂದರ್ಥ ಗಿರಿಜಾ ಅಂದ್ರೆ ಗಿರಿ ಅಂದ್ರೆ ಒಂದು ಒಂದು ಕುಹಕ ಬುದ್ಧಿ ಎಂಬ ಅರ್ಥವೂ ಉಂಟು ಅಂತ ಹೇಳ್ತಾರೆ. ಮಿಥ್ಯಾ ಜ್ಞಾನ ಅಂತ ಅದನ್ನ ಹೋಗಲಾಡಿಸ್ತಾಳ. ಆ ಅರ್ಥದ ಎರಡರ್ಥವು ಇದು ಒಂದು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ, ಒಂದು ಬಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಅರ್ಥವನ್ನ ಕೊಟ್ಟಿದ್ದಾರೆ ಗಿರಿಜಾ ಅಂತ. ಆಮೇಲೆ ಕಾಂತ ಅಂತ ಇನ್ನೊಂದಕ್ಕೆ. ಕಾಂತ ಅಂದ್ರೆ ಕಮು ಅಂದ್ರೆ ಇಚ್ಛೆ, ಇಚ್ಛೆಯನ್ನ ಪೂರೈಸೋಳು, ಇಚ್ಛೆಯನ್ನ ಕೊಟ್ಟು ಅದನ್ನ ಪೂರೈಸ ಕಾಂತ. ಆಮೇಲೆ ಹರ ಅಂದ್ರೆ ನಮ್ಮಲ್ಲಿ ಇರುವಂತ ಪಾಪಗಳನ್ನ ಹೋಗಲಾಡಿಸ್ತಾಳ ಹರ ಅಂದ್ರೆ. ಇಲ್ಲಿ ಗೌರಿಯಲ್ಲಿ ನಾವು ಯಾವಾಗಲೂ ಭಾರತೀಯ ರಮಣ ಮುಖ್ಯ ಪ್ರಾಣ ಅವರಲ್ಲಿ ಆ ಒಂದು ಸ್ತ್ರೀ ರೂಪದಿಂದ ಲಕ್ಷ್ಮೀನಾರಾಯಣನನ್ನ ಈ ಒಂದು ಒಂದೊಂದು ವರ್ಡ್ ಒಂದೊಂದು ಪದದ ಮೂಲ ಅರ್ಥ ನಾರಾಯಣನೇ ತಿಳ್ಕೊಂಡು ಮಾಡಬೇಕು. ಅಲ್ಲಿ ಹೇಳಿದಂತೆ ಪಂಚಭೇದವನ್ನ ತಿಳ್ಕೊಂಡು ಇದನ್ನೂ ನಾವು ಅನುಸಂಧಾನದಲ್ಲಿ ಇಡಬೇಕು. ಆಮೇಲೆ ಸಿಂಹ ವಾಹನಾಯ ನಮಃ ಅಂತ ಸಿಂಹ ಅಂತ ಬರುತ್ತೆ. ಸಿಂಹ ಅಂದ್ರೆ ಏನಂದ್ರೆ ಸಿ ಅಂದ್ರೆ ಹಿಂಸ, ನಮ್ಗೆ ಪೀಡಿಸುವಂತ ಈ ಕಷ್ಟಗಳಾಗಲಿ ಈ ಸಂಸಾರ ಆಗಲಿ ಅದನ್ನ ಹನನ ಮಾಡುವಳು ಸಿಂಹ. ಅದನ್ನೇ ಆ ವಾಹನದಲ್ಲಿ ಅವಳು ಕೂತಿದ್ದಾಳೆ ಅಂತ ಹೇಳ್ತಾರೆ. ಆಮೇಲೆ ಅಂಬಿಕಾ ಅಂತಾರೆ, ಅಂಬಿಕಾ ಅಂದ್ರೆ ತಾಯಿಸ್ತಾನ, ಅಂಬಾ ಅಂಬಾ ಅಂಬಿಕಾ ಅಂತೆಲ್ಲ ಹೇಳ್ತೀವಿ. ಅಂಬಾ ಅಂದ್ರೆ ಅಂಬು ಅಂದ್ರೆ ನೀರು, ನೀರು ಲಕ್ಷಣ ಬಂದು ಯಾವತ್ತೂ ಹರಿತಾ ಇರೋದು. ಕಣ್ಣು ನಮ್ಮ ಇಂದ್ರಿಯಗಳಲ್ಲಿ ಕಣ್ಣು ಬಂದು ಅದು ಕಣ್ಣಿಗೇನು ಅಂಬು ಅಂಬು ಅಂತಾರೆ. ಅಂದ್ರೆ ನೀರು ಅಂದ್ರೆ ಕಣ್ಣು ವಸ್ತುಗಳ ಮೇಲೆ ಕಣ್ಣು ವೇಗವಾಗಿ ಅತಿ ವೇಗದಿಂದ ಓಡಕ್ಕಂತೆ, ಅದಕ್ಕೆ ಕಣ್ಣಿಗೇನು ಅಂಬ ಅಂತ. ತಾಯಿಗೇನು ಅಂಬ ಅಂತ ಕರೀತಾಳೆ, ಯಾಕೆಂದ್ರೆ ತಾಯಿಯ ಕಣ್ಣು ಯಾವತ್ತು ಮಕ್ಕಳ ಮೇಲೆ ಓಡ್ತಾನೆ ಇರುತ್ತಂತ, ಕಣ್ಣು ಮಕ್ಕಳನ್ನ ಬಿಟ್ಟು ಅಗಲೋದೇ ಇಲ್ಲ ಅಂತ. ಹಾಗೆ ಇವಳು ಅಂಬ, ನಮ್ಮ ಮೇಲೆ ಯಾವತ್ತು ಕಣ್ಣಿಟ್ಟುಕೊಂಡು ನಮ್ಮನ್ನ ಸುಖವಾಗಿ ಇರುವಂತೆ ಮಾಡ್ತಾಳು ಒಂದು ತಾಯಿ ಎಂಬುದು ಅಂಬ. ಆಮೇಲೆ ಪಾರ್ವತಿ ಅಂತ ಹೇಳ್ತಾರೆ, ಪಾರ್ವತಿ ರಕ್ಷಣೆ ಮಾಡ್ತಾಳೆ, ರಕ್ಷಣೆ ಮಾಡಿ ನಮ್ಗೆ ಒಂದು ಜ್ಞಾನವನ್ನು ಅಂದ್ರೆ ಜ್ಞಾನ ಪಾತಿ ನಮ್ಮನ್ನ ರಕ್ಷಣೆ ಮಾಡಿ ಜ್ಞಾನ ಮತ್ತು ಆನಂದ ತಿ ಅಂದ್ರೆ ಆನಂದವನ್ನ ಕೊಡ್ತಾಳಂತ. ಈ ಒಂದೊಂದು ಗಂಟೆಗೇನು ದೇವರ ಸ್ಮರಣೆ, ಆ ಪಾರ್ವತಿ ದೇವಿಯಲ್ಲಿ ಪಾರ್ವತಿ ಪರಮೇಶ್ವರರಲ್ಲಿ ಇರುವಂತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಒಂದು ನರಸಿಂಹ ದೇವರ ಲಕ್ಷ್ಮೀ ನರಸಿಂಹ ದೇವನನ್ನ ಸ್ಮರಣೆ ಮಾಡಿ ಆ ಒಂದು ಗಂಟೆ ಹಾಕಿ ಅದಕ್ಕೆ ಪೂಜೆ, ಇದೇ ಪೂಜೆ ಪೂಜೆ ಮಾಡಿ ಮಾಡ್ಬೇಕು. ಪೂಜೆ ಮಾಡಿ ನೈವೇದ್ಯ ಷೋಡಶ ಉಪಚಾರ ಪೂಜೆಯನ್ನ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ಏನ್ ಹೇಳ್ಬೇಕು ಅಂದ್ಕೊಂಡೆ ಅಂದ್ರೆ ಇಲ್ಲಿ ಒಂದು ಸ್ತೋತ್ರ ನಾವು ಮಾಮೂಲಾಗಿ ಹೇಳ್ತೀವಿ. ಇದಕ್ಕೆ ಏನಂದ್ರೆ ಸರ್ವ ಮಂಗಳ ದಾತಾರೋ ಪಾರ್ವತಿ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಚಿತ ಸಿದ್ಧಯೇ ಅಂತ ಒಟ್ಟಿಗೆ ಪ್ರಾರ್ಥನೆ ಇದು ಒಂದು ಶ್ಲೋಕದಲ್ಲಿ. ಏನಂದ್ರೆ ಪಾರ್ವತಿ ಪರಮೇಶ್ವರ ಇವಳು ಈ ಒಂದು ಕಥೆಯಲ್ಲಿ ಇವಳು ಗಂಡನ ಬದುಕಿ ಬರಬೇಕು, ಒಂದು ಮಕ್ಕಳ ಆಗ್ಬೇಕು, ಸಂಪತ್ತು ಬರಬೇಕು. ಆ ಕಾರಣದಿಂದ ಒಟ್ಟಿಗೆ ಪಾರ್ವತಿ ಪರಮೇಶ್ವರ ಗಣೇಶ ಸ್ಕಂದ ಎಲ್ಲರನ್ನೂ ಒಟ್ಟಿಗೆ ಇರುವಂತೆ ಈ ಮಂಗಳ ಕೊಡಲಿ ಅಂತ ಈ ಪ್ರಾರ್ಥನೆ ಮಾಡಬೇಕು ಅಂತ. ಇದ್ರೆ ನವದ್ವಾರ ಅಂತ ಬಂತು, ಅದು ದಾರೇನು ನಾವು ಒಂಬತ್ತು ಎಳೆಯಿಂದ ತಕೊಳ್ತೀವಿ, ಒಂಬತ್ತು ಗಂಟು ಹಾಕ್ತೀವಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಹೇಳಿದೆ. ಇನ್ನೊಂದು ರೀತಿಯಿಂದ ಇದು ನಾವು ಹೊಸ್ತುಲು ಪೂಜೆ ಮಾಡುವಾಗ ಇದನ್ನ ಹೇಳ್ತೀವಿ, ರವಾಯೆ ಹರಿಭಾಮಾಯೆ ಕ್ಷಮಾಯೆ ನಮಸ್ತೆ ಸರಸ್ವತಿ ಶಕ್ತಿ ಶಚ್ಚೈ ರತ್ಯೈ ನಮಸ್ತೆ ಅಂತ ಹೇಳ್ತೀವಿ. ಅಂದ್ರೆ ಈ ಏಳು ಮಂಗಳ ದೇವತೆಗಳು ನಮ್ಮ ಈ ದ್ವಾರವನ್ನ ರಕ್ಷಣೆ ಮಾಡಬೇಕು. ಯಾವ ದ್ವಾರವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ನಮ್ಮ ದೇಹದ ನವದ್ವಾರವನ್ನ ರಕ್ಷಣೆ ಮಾಡಬೇಕು, ನಮ್ಮ ದೇಹದಲ್ಲಿ ಇರುವಂತ ಈ ಮನಸ್ಸು ಇದನ್ನು ರಕ್ಷಣೆ ಮಾಡಬೇಕು. ಮತ್ತು ನಾವು ಮನೆಯಲ್ಲಿ ಇದಕ್ಕೆ ಸಿಂಬಾಲಿಕಲಿ ನಾವು ಹೊಸ್ತುಲಲ್ಲಿ ಇದು ಪೂಜೆ ಮಾಡುವಾಗ ಇದೇ ಅನುಸಂಧಾನ, ಎಸ್ಪೆಷಲಿ ಹೆಂಗಸರಿಗೆ ಈ ರಕ್ಷಣೆ ಎಂಬುದು ಬೇಕಾಗಿರುತ್ತೆ. ಸೊ ಯಾರ ದೃಷ್ಟಿಗೇನೂ ನಾವು ಗೋಚರ ಆಗಬಾರ್ದು, ಯಾರು ನಮ್ಮನ್ನ ಅತಿಕ್ರಮಣ ಮಾಡಬಾರ್ದು, ಮನೆಯಲ್ಲಾಗಲಿ ನಮ್ಮ ದೇಹವನ್ನಾಗಲಿ ನಮ್ಮ ಮನಸ್ಸಾಗಲಿ. ಆ ಕಾರಣದಿಂದ ಸಿಂಬಾಲಿಕಲಿ ಅಲ್ಲಿ ಅವಳ ನೆನಪನ್ನ ತಂದುಕೋಬೇಕು. ಆ ನೆನಪು ದ ಥಾಟ್ ಅವಳೇ ಮಾಡ್ತಾಳ, ಅವಳಲ್ಲಿ ಇದ್ದು ಅದೇ ಪಂಚಭೇದವನ್ನ ನೋಡಬೇಕು, ಹೊಸ್ತುಲು ಜಡ ನೋಡಬೇಕು, ಆ ಜಡದಲ್ಲಿ ಆ ಪೃಥ್ವಿ ಆ ತತ್ವಗಳಿಗೆ ಅಭಿಮಾನಿಗಳಾದಂತ ದೇವತೆಗಳನ್ನ ನೋಡಬೇಕು, ಅವರಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣನರನ್ನು ನೋಡಬೇಕು, ಅವರೊಳಗೆ ನಾರಾಯಣನನ್ನ ನೋಡಬೇಕು, ಲಕ್ಷ್ಮೀನಾರಾಯಣನ ಲಕ್ಷ್ಮೀ ನರಸಿಂಹನನ್ನು ನೋಡಬೇಕು. ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಯಾಕೆ ಹೇಳ್ತೀವಿ ನಾವು ಅಂದರೆ ಅಲ್ಲಿ ಅದೇ ಬರುತ್ತಲ್ಲ ಈ ಹಾಡಲ್ಲಿನೂ ಬರುತ್ತ ವಾದರಾಜರು ಈಗೆಲ್ಲ ಒಂದು ಹಿಂಟ್ ನಮ್ಗೆ ಕೊಡ್ತಾರ, ಅಲ್ಲಿ ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಅಂತ ಬರುವಾಗ ರುದ್ರನ ಮನೆಯಲ್ಲಿ ಅಂದ್ರೆ ರುದ್ರನ ಮನೆ ಅಂದ್ರೆ ಏನೋ ಒಂದು ಕೈಲಾಸ ಅಂತ ತಗೋಬೇಡಿ, ರುದ್ರನ ಮನೆ ಎಂಬುದು ಈ ಮನಸ್ಸೇ ಮನೆ. ಈ ಮನೆಯಲ್ಲಿ ರುದ್ರಾಣಿ ದೇವಿಯರು ರುದ್ರಾಣಿ ಇದ್ದಾಳಂತ, ರುದ್ರ ಅಂತ, ರುದ್ರ ಅಂದ್ರೆ ಅದೇ ಒಂದು ರುಜಂ ದ್ರಾವೈತಿ ರುದ್ರ ಅಂತ ಅಂದ್ರೆ ನಾವು ಏನೇನು ಊಟ ಮಾಡ್ತೀವೋ ಅದ್ಲಿ ಏನಾರು ಒಂದು ಪದಾರ್ಥಗಳು ಏನೇ ಪದಾರ್ಥಗಳು ಇರಬಹುದು ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ನಾವು ನೋಡಿ ಮಾಡ್ತೀವಿ. ಇದ್ರನ್ನ ಆ ಪದಾರ್ಥ ನಮ್ಮ ಮನಸ್ಸಿಗೆ ಒಂದು ಪರಿಣಾಮ ಆಗದಂತೆ ರಕ್ಷಣೆ ಮಾಡ್ತಾಳೆ. ಯಾರು
ಈ ರುದ್ರಾಣಿ, ಇವಳು ರುದ್ರಾಣಿಯಾಗಿದ್ದಾಳಕ್ಕೋಸ್ಕರ ಅವ್ಳು ಮಾಡ್ತಾಳಂತ ಭದ್ರ ಮಂಟಪದೇ ಕುಳ್ಳಿರಿಸಿ ಅಂತಾರೆ. ಭದ್ರ ಮಂಟಪ ಏನು ಇಲ್ಲಿ, ಇಲ್ಲಿ ಮನಸ್ಸಲ್ಲಿ ಭದ್ರ ಮಂಟಪ ಏನು ಅಂದ್ರೆ ಅದು ಬುದ್ಧಿ, ಬುದ್ಧಿಯಲ್ಲಿ ದೇವರನ್ನ ನೆಲೆಸುವಂತೆ ಅವಳು ಮಾಡ್ತಾಳಂತ. ಮನಸ್ಸಿಗೆ ಬಂದ್ರೆ ಅದು ಅಲ್ಲಾಡಿ ಹೋಗ್ಬಿಡತ್ತೆ, ಬುದ್ಧಿಯಲ್ಲಿ ಬಂದ್ರೆ ಸ್ಥಿರವಾಗಿ ನಿಲ್ಲತ್ತೆ. ಸೊ ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಸಾಧನಗಳನ್ನು ಬಡಿಸಲು ಒಂದು ರುಚಿಕರವಾದ ಅನ್ನವನ್ನ ಬಡಿಸ್ತಾಳಂತ. ಏನದು ರುಚಿಕರವಾದ ಅನ್ನವನ್ನ ಬಡಿಸ್ತಾಳಂದ್ರೆ ನಾವು ಅದನ್ನ ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡಿದ್ದೀವಿ. ಭಕ್ಷ್ಯ ಭೋಜ್ಯ ಪೇಯ ಲೇಹ್ಯ ನಾಲ್ಕನ್ನು ಬಡಿಸ್ತಾಳಂತ. ಏನದು ಅಂದ್ರೆ ಅವಳು ಬಂದು ಖಾದ್ಯವನ್ನ ಭಕ್ಷ ಖಾದ್ಯನ ತಗೊಳ್ಳಿ, ಖಾದ್ಯವನ್ನ ಬಡಿಸ್ತಾಳಂದ್ರೆ ಆ ಒಂದು ಪ್ರಮೇಯ ದೇವರ ಬಗ್ಗೆ ಇರುವಂತ. ನಾವು ಇಷ್ಟಿಷ್ಟು ಏನೇನೋ ಪ್ರವಚನ ಕೇಳ್ತೀವಿ, ಓದ್ತೀವಿ, ಎಲ್ಲ ಮಾಡ್ತೀವಿ. ಮಾಡಿದ ಮೇಲೆ ದೇವರ ಬಗ್ಗೆ ಕೆಲವು ಪ್ರಮೇಯಗಳು ಅಂದ್ರೆ ವಿಷಯಗಳು ನಮ್ಗೆ ಗೊತ್ತಾಗತ್ತೆ. ಈ ವಿಷಯಗಳು ಎಂಬುದು ಪ್ರಮೇಯ ಅಂತ ಕರೀತಾರೆ. ಮೇಯ ಅಂದ್ರೆ ತಿಳಿಯಲ್ಪಡುವುದು, ಪ್ರಕೃಷ್ಟವಾಗ ತಿಳಿಯಲ್ಪಡುವುದು, ಭಗವಂತನ ಬಗ್ಗೆ ಇರುವಂತ ಭಗವಂತನ ಗುಣಗಳ ತಿಳಿಯುತ್ತೆ. ತಿಳಿದ ಮೇಲೆ ಊಟ, ಒಂದು ಅನ್ನ ಹಾಕಿದ ಮೇಲೆ ತಕ್ಕಂತ ನಾವು ಊಟ ಮಾಡೋದಿಲ್ಲ. ಅದಕ್ಕೆ ಏನಾದ್ರು ಬಾಡಿಸ್ಕೊಳ್ಳೋಕೆ, ನೆಂಚಿಕೊಳ್ಳಕ್ಕೆ ಏನಾದ್ರು ಒಂದು ಬೇಕು, ಹುಳಿ ಸಾಂಬಾರ್ ಏನೋ ಒಂದು ಅದಕ್ಕೆ ಬೇಕು. ಅದಕ್ಕೇನು ಅವಳು ಬಿಡಿಸ್ತಾಳಂತ. ಇವ ರುದ್ರಾಣಿ ಅಲ್ಲವಾ, ಬಿಡಿಸ್ತಾಳ ಅವಳು. ಏನ್ ಬಿಡಿಸ್ತಾಳ ಅವಳು? ಪ್ರಮೇಯ ಕೊಟ್ಲು. ಫಸ್ಟ್ ಪ್ರಮೇಯ ಕೊಟ್ಲು, ದೇವರ ಗುಣ ಸರ್ವದೋಷ ಸರ್ವಗುಣ ಸಂಪೂರ್ಣ ಅಂತ ಅವಳು ಕೊಟ್ಲು. ಕೊಟ್ಟ ಮೇಲೆ ಒಳಗೆ ಅಲ್ಲ, ಇವನ್ ಯಾಕೆ ಸರ್ವಗುಣ ಸಂಪೂರ್ಣ, ಇನ್ನೊಬ್ಬ ಇದಾನಲ್ಲ, ಇನ್ನೊಂದು ಕ್ಲಾಸ್ಲಿ ಒಬ್ಬರಿದಾರಲ್ಲ, ಯಾಕೆ ಅಂತ ಕ್ವಶನ್ ಗಳು ಬರುತ್ತೆ. ಊಟ ಹೋಗೋದಿಲ್ಲ ಫಸ್ಟ್. ಅನ್ನ ಬಡಿಸಿದ್ರೆ ಊಟ ಆಗಲ್ಲ, ಹುಳಿ ಅದಕ್ಕೆ ಹಾಕ್ಬೇಕು. ಅದು ಏನು ಹುಳಿ ಹಾಕ್ತಾಳ ಅವಳು? ಎಂತ ಹುಳಿಯನ್ನ ಹಾಕ್ತಾಳ? ಪ್ರಮಾಣ ಅಂದ್ರೆ ಅದಕ್ಕೆ ಪ್ರೂಫ್, ವ್ಯಾಲಿಡಿಟಿ, ಪ್ರೂಫ್ ಅನ್ನ ಕೊಡ್ತಾಳ, ಪ್ರಮಾಣ ಅನ್ನ ತೋರಿಸ್ತಾಳ. ಏ, ಅವನು ಸರ್ವಗುಣ ಸಂಪೂರ್ಣ ಹೇಗೆ ಅಂತ ಅವಳು ತೋರಿಸ್ತಾಳ. ಈ ತರ ದೇವತೆಗಳು ಈ ತರ ಇದಿಲ್ಲ, ದೋಷಗಳೆಲ್ಲ ಇದೆ ಇವನಲ್ಲಿ ಇಲ್ಲ ಅಂಬ ಪ್ರಮಾಣ ಮೂಲಕವಾಗಿ ತೋರಿಸಿದಾಗೆ ಆವಾಗ ಏನಾಗ್ತೀವಿ? ಅಲ್ಲಿ ಇಡ್ತೀವಿ ನಾವು, ಬಾಯಲ್ಲಿ ಚಟ್ನಿ ಹಾಕೊಂಡು ಬಾಯಲ್ಲಿ ಇಡ್ತೀವಿ. ಬಾಯಲ್ಲಿ ಇಟ್ಟು ಮೆಲುಕು ಹಾಕ್ತಾ ಇರ್ತೀವಿ. ಹೇಗೆ ಅಂದ್ರೆ ಆ ಉಪ್ಪಿನಕಾಯಿ ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ಏನ್ ಹಾಕ್ತೀವಿ? ಚೋಶ್ಯ ಅಂತ ಮೆಲುಕು ಹಾಕ್ತೀವಿ. ಅದು ಹೋಗೋದಿಲ್ಲ, ಒಳಗಡೆ ಕ್ವಶನ್ಸ್ ಬರುತ್ತೆ ನಮ್ಗೆ. ಇದೇ ಬ್ರಹ್ಮಸೂತ್ರದಲ್ಲಿ ಇದೇ ಪ್ರಕರಣ, ಇದೇ ತರ ನಾಲ್ಕು ಬರುತ್ತೆ, ಎಲ್ಲ ಕ್ವಶನ್ಸ್ ಗಳು ನಮ್ಗೆ ಬರುತ್ತೆ. ಅದ್ಮೇಲೆ ಅವ್ರು ಯಾರು ಪ್ರಮಾಣ ಕೊಟ್ಟಿದ ಮೇಲೆ ಕ್ವಶನ್ಸ್ ಎಲ್ಲ ಬರುತ್ತೆ. ಆ ಕ್ವಶನ್ಸ್ ಗಳಿಗೇನು ಉತ್ತರ ಸಿಕ್ಕತ್ತೆ? ಎಲ್ಲಿಂದ? ಒಳಗಿಂದನೆ. ಇವಳು ಬುದ್ಧಿಯಲ್ಲಿ ಬಂದು ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಅಂತ ಹೇಳ್ತಾರೆ. ಬುದ್ಧಿ ಮೂಲಕವಾಗಿ ನಮ್ಗೆ, ನಾವು ನಮ್ಮ ಮನಸ್ಸಲ್ಲಿ ಬಂದ ಪ್ರಶ್ನೆಗಳಿಗೆ ನಮ್ಮ ಬುದ್ಧಿಯಲ್ಲಿ ನಾವು ಯೋಚನೆ ಮಾಡಿ ಯುಕ್ತಿಯಿಂದ ನಮಗೆ ಉತ್ತರ ಸಿಕ್ಕಿದ ಮೇಲೆ ಪೇಯ ಒಳಗಡೆ ಹೋಗುತ್ತೆ, ಕುಡಿತೀವಿ. ಆವಾಗ ಇಟ್ ಗೆಟ್ಸ್ ಡೌನ್ ಅಂಡ್ ಇಟ್ ಗೆಟ್ಸ್ ಡೈಜೆಸ್ಟೆಡ್, ಹಾಗೆ ಹೇಳ್ತಾ ಇದ್ದಾರೆ. ಸೊ ಹೀಗೆ ರುದ್ರಾಣಿ ದೇವಿಯನ್ನ ನಮಸ್ಕಾರ ಮಾಡಬೇಕು. ಅವಳು ಈ ಮನಸ್ಸನ್ನು ಮನಸ್ಸಲ್ಲಿ ಇರುವಂತ ಈ ದ್ವಾರವನ್ನು ರಕ್ಷಣೆ ಮಾಡಿ ನಮ್ಗೆ ಮಾಡ್ತಾಳೆ. ಇನ್ನೊಂದು, ಮನೆ ಹೊರಗಡೆ ಅನ್ನೋ ಸಿಂಬಾಲಿಕಲಿ ಹೊಸ್ತಿಲಲ್ಲಿ ಪೂಜೆ ಮಾಡುವಾಗಲೂ ನಮ್ಮ ಮನೆಯನ್ನು ಯಾರು ಅತಿಕ್ರಮಣ ಮಾಡಬಾರದು, ನಮ್ಮ ದೇಹವನ್ನು ಅತಿಕ್ರಮಣ ಮಾಡಬಾರದು. ಈ ಉದ್ದೇಶದಿಂದ ಈ ಪೂಜೆಯನ್ನ ಅವಳಲ್ಲಿ ಇರುವಂತ ಭಾರತೀಯರ ಮುಖ್ಯ ಪ್ರಾಣರಲ್ಲಿ ಇರುವಂತ ಒಂದು ಅದು ಹೇಳಕ್ ಬಂದೆ. ಲಕ್ಷ್ಮೀ ನರಸಿಂಹನ ಹೇಳ್ತಾರೆ, ಅದಕ್ಕೆ ಮುದ್ದೆ ನರಸಿಂಹ ಹಸೆಗೆ ಬಾ ಅಂತ ಹೇಳ್ತಾರೆ. ಮುದ್ದೆ ನರಸಿಂಹನನ್ನ ಪೂಜೆ ಮಾಡಬೇಕು. ಏನಿದು ಮುದ್ದೆ ನರಸಿಂಹ ಅಂದ್ರೆ, ಇಲ್ಲಿ ಏನು ವಿಶೇಷ ಅಂದ್ರೆ, ಈ ನರಸಿಂಹ ದೇವರು ಅಂದ್ರೆ ನಮ್ಗೆ ಚಿಂತನೆ ಹೇಗಿರುತ್ತೆ ಅಂದ್ರೆ, ಏನೋ ಉಗ್ರ ರೂಪ ಅಂತ ಇರುತ್ತ. ಕೈಲಾಸದಲ್ಲಿ ಇರುವಂತ ನಮ್ಮ ಹೃದಯ ಗುಹೆಯಲ್ಲಿ ಇರುವಂತ ಈ ಲಕ್ಷ್ಮೀ ನರಸಿಂಹ ಉಗ್ರ ರೂಪನೇ ಅಲ್ಲ, ಅವನು ಮುದ್ದೆ ರೂಪ, ಮುದ್ದಾಗಿರ್ತಾನೆ. ಮುದ್ದು ಅಂದ್ರೆ ಮುದು ಅಂದ್ರೆ ಆನಂದವನ್ನ ಕೊಡುವಂತ ರೂಪದಿಂದ ಇರ್ತಾನೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನಾವು ಯಾವಾಗ್ಲೂ ರುದ್ರನ ಚಿಂತನೆ ಬರೋವಾಗ ಅವನು ಬಂದು ಸ್ಮಶಾನವಾಸ ಆ ತರನೇ, ಕಾಶಿ ವಾಸ ಹಾಗೇನೆ ಚಿಂತನೆ ಅಂದ್ರೆ, ಏನೇನು ಇಲ್ಲ ಅಂತ ಚಿಂತನೆ ಇರುತ್ತೆ. ಹಾಗೆ ಚಿಂತನೆ ಇಲ್ಲ. ಇದು ಪಾರ್ವತಿ ಸಹಿತನಾದ ರುದ್ರದೇವರು ಕೈಲಾಸದಲ್ಲಿ ಇರೋವಾಗ ಅವ್ರಿಗೆ ಎಷ್ಟು ಸಂಪತ್ತಿತ್ತು ಅಂದ್ರೆ, ಅಷ್ಟು ಒಂದು ಸಂಪತ್ತು ಅವರಲ್ಲೇ ಇತ್ತಂತ. ಎಲ್ಲ ವಿಧದ ಸಂಪತ್ತು ಎಲ್ಲ ಇದ್ದು ಅವರು ವೈರಾಗ್ಯ ಶಿಖಾಮಣಿಯಾಗಿದ್ರಂತ ಅದನ್ನ ಹೇಳ್ತಾರೆ. ಸೊ ಅದಕ್ಕೆ ಮುದ್ದೆ ಅಲ್ಲಿ ಇರುವಂತ ರೂಪ, ಅಲ್ಲಿ ನಾವು ಕೈಲಾಸದಲ್ಲಿ ಅವ್ರ ಮನೆಯಲ್ಲಿ ಇರುವಂತ ಅವ್ರ ಒಳಗೆ ಇರುವಂತ ರೂಪ ಅಂತ ಮಾಡೋವಾಗ ಈ ಲಕ್ಷ್ಮೀ ನರಸಿಂಹ ಮುದ್ದೆ ನರಸಿಂಹನನ್ನ ನಾವು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಅದೇ ನಾವು ದಿಕ್ಕಲ್ಲಿ ಸ್ಮರಣೆ ಮಾಡುವಾಗ ಅಲ್ಲಿ ನಾವು ತಕ್ಕೊಳ್ಳೋದು ಸಂಕಷ್ಟ ರೂಪವನ್ನು ತಕೊಳ್ತೀವಿ. ಇಲ್ಲಿ ಬಂದು ಮುದ್ದು ನರಸಿಂಹ, ಅಲ್ಲಿನೂ ಲಕ್ಷ್ಮೀ ನರಸಿಂಹ ತಕೋಬಹುದು, ಇಲ್ಲಿ ಎಸ್ಪೆಷಲಿ ಮುದ್ದು ನರಸಿಂಹನನ್ನು ತಕೋಬೇಕು. ಅವನ ಧ್ಯಾನ ಮಾಡಬೇಕು. ಅವನು ಅವನೇ ಇಷ್ಟು ಹೆಸರಿಂದ ಶಿವ, ಭವಾನಿ, ರುದ್ರಾಣಿ, ಗಿರಿಜಾ, ಕಾಂತ, ಹರ, ಸಿಂಹವಾಹನ, ಅಂಬಿಕಾ, ಪಾರ್ವತಿ, ಇಷ್ಟು ಗಂಟೆ ಹಾಕಿದ್ದು ಇಷ್ಟು ಹೆಸರಿನಿಂದನೂ ಅವನೇ ಅವನು ಸ್ತ್ರೀ ರೂಪದಿಂದ ಕರೆಸಿಕೊಳ್ತಾ ಇದ್ದು ನಮ್ಮನ್ನ ಅವನು ರಕ್ಷಣೆ ಮಾಡ್ತಾನ ಅಂತ ತಿಳ್ಕೋಬೇಕು. ಈ ಲಕ್ಷ್ಮೀ ನರಸಿಂಹ ಯಾರು ಅಲ್ಲ, ನಮ್ಮ ಬಿಂಬನೆ ಅಂತ ಅಲ್ಲಿ ಚಿಂತನೆ ಮಾಡಬೇಕು. ಕೃಷ್ಣಾರ್ಪಣಮಸ್ತು.